ಅಧ್ಯಾಯ 36. ಕೇಶಿ ರಾಕ್ಷಸ ಮತ್ತು ವ್ಯೋಮಾಸುರರ ವಧೆ. ಕಂಸನ ಆಜ್ಞೆಯನ್ನು ಪಡೆದು ಕೇಶಿ ರಾಕ್ಷಸನು ಭಯಂಕರ ಕುದುರೆಯ ರೂಪವನ್ನು ತಾಳಿದನು. ಅವನ ಮಹಾಕೇಸರವು ಹಾರುತ್ತಿದ್ದಂತೆ ಮತ್ತು ಅವನ ಗೊರಸುಗಳು ನೆಲವನ್ನು ಬಗೆಯುತ್ತಿದ್ದಂತೆ ಅವನು ವೃಂದಾವನ ಪ್ರದೇಶವನ್ನು ಪ್ರವೇಶಿಸಿದನು. ಕೆನೆಯುತ್ತಾ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದನು. ತನ್ನ ಕೆನೆತ ಮತ್ತು ಆಕಾಶದಲ್ಲಿ ದೊಡ್ಡ ಮೋಡದಂತೆ ಸುತ್ತುತ್ತಿದ್ದ ಬಾಲ ಇವುಗಳಿಂದ ಅವನು ವೃಂದಾವನದ ಎಲ್ಲ ನಿವಾಸಿಗಳನ್ನು ಬಹು ಭಯಪಡಿಸುತ್ತಿದ್ದಾನೆ ಎಂಬುದನ್ನು ಕೃಷ್ಣನು ಕಂಡನು. ಕುದುರೆಯು ತನ್ನೊಂದಿಗೆ ಹೋರಾಡಬೇಕೆಂದು ಸವಾಲು ಹಾಕುತ್ತಿದೆ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಪ್ರಭುವು ಸವಾಲನ್ನು ಒಪ್ಪಿ ಕೇಶಿ ರಾಕ್ಷಸನ ಮುಂದೆ ನಿಂತನು. ಅವನು ರಾಕ್ಷಸನನ್ನು ಹೋರಾಟಕ್ಕೆ ಕರೆದಾಗ ಕುದುರೆಯು ಸಿಂಹಗರ್ಜನೆಯಂತೆ ಭಯಂಕರ ಶಬ್ದವನ್ನು ಮಾಡುತ್ತಾ ಕೃಷ್ಣನ ಕಡೆ ಬಂದಿತು. ಕೇಶಿಯು ಪ್ರಭುವಿನತ್ತ ಬಹು ವೇಗವಾಗಿ ಬಂದು ವೇಗವಾದ ಮತ್ತು ಕಲ್ಲಿನಂತೆ ಗಟ್ಟಿಯಾದ ತನ್ನ ಕಾಲುಗಳಿಂದ ಅವನನ್ನು ತುಳಿದು ಹಾಕಲು ಪ್ರಯತ್ನಿಸಿದ. ಆದರೆ ಕೃಷ್ಣನು ಕೂಡಲೇ ಅವನ ಕಾಲುಗಳನ್ನು ಹಿಡಿದುಕೊಂಡನು. ಅವನಿಗೆ ತಬ್ಬಿಬ್ಬಾಯಿತು. ಕೋಪಗೊಂಡ ಕೃಷ್ಣನು ಕುದುರೆಯ ಸುತ್ತ ಚಾತುರ್ಯದಿಂದ ಸುತ್ತಲು ಪ್ರಾರಂಭ ಮಾಡಿದನು. ಕೆಲವು ಬಾರಿ ಸುತ್ತಿಸಿ ಗರುಡನು ದೊಡ್ಡ ಹಾವನ್ನು ಬಿಸಾಡುವಂತೆ ಅವನನ್ನು 100 ಗಜಗಳ ಆಚೆಗೆ ಎಸೆದನು. ಕೃಷ್ಣನು ಹೀಗೆ ಎಸೆದಾಗ ಕುದುರೆಗೆ ಜ್ಞಾನ ತಪ್ಪಿತು. ಆದರೆ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಮರುಳಿತು. ಬಹು ಕೋಪದಿಂದ ಮತ್ತು ಬಹು ವೇಗವಾಗಿ ಬಾಯನ್ನು ತೆರೆದುಕೊಂಡು ಕೇಶಿಯು ಕೃಷ್ಣನತ್ತ ಮತ್ತೆ ನುಗ್ಗಿದನು. ಕೇಶಿಯು ತನ್ನ ಬಳಿ ಬರುತ್ತಲೇ ಕೃಷ್ಣನು ತನ್ನ ಎಡಗೈಯನ್ನು ಕುದುರೆಯ ಬಾಯಿಯಲ್ಲಿ ತುರುಕಿದನು. ಕುದುರೆಗೆ ಕೃಷ್ಣನ ಕೈ ಕಾದ ಕಬ್ಬಿಣದ ಸಲಾಕೆಯಂತೆ ಅನುಭವವಾಗಿ ಅವನಿಗೆ ತುಂಬಾ ನೋವಾಯಿತು. ಕೂಡಲೇ ಅವನ ಹಲ್ಲುಗಳು ಉದುರಿದವು. ಆ ಮಹಾ ಅಶ್ವಕ್ಕೆ ಉಸಿರು ಸಿಕ್ಕಿಕೊಂಡಿತು. ಕೇಶಿಯ ಗಂಟಲಲ್ಲಿ ಉಸಿರಾಡದಾಯಿತು. ಅವನ ಮೈ ಬೆವತಿತು. ಕಾಲುಗಳನ್ನು ಅತ್ತಿತ್ತ ಬಿಸಾಡಲು ಪ್ರಾರಂಭಿಸಿದನು. ಅವನ ಕೊನೆಯ ಉಸಿರು ಬಂದಾಗ ಅವನ ಕಣ್ಣುಗುಡ್ಡೆಗಳು ಹೊರಕ್ಕೆ ಬಂದಂತಾಯಿತು. ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡನು. ಹೀಗೆ ಅವನ ಜೀವನ ಶಕ್ತಿಯು ಕೊನೆಗೊಂಡಿತು. ಕುದುರೆಯು ಸತ್ತಾಗ ಅದರ ಬಾಯಿಯು ಸಡಿಲವಾಯಿತು. ಕೃಷ್ಣನು ಕಷ್ಟವಿಲ್ಲದೆ ಕೈಯನ್ನು ಹೊರಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಯಿತು. ಕೇಶಿ ರಾಕ್ಷಸನನ್ನು ಅಷ್ಟು ಸುಲಭವಾಗಿ ಕೊಂದುದಕ್ಕೆ ಅವನಿಗೆ ಆಶ್ಚರ್ಯವಾಗಲಿಲ್ಲ. ಆದರೆ ದೇವತೆಗಳು ಬೆರಗಾದರು ಮತ್ತು ತಮ್ಮ ಮೆಚ್ಚುಗೆಯನ್ನು ತೋರಿಸಲು ಕೃಷ್ಣನ ಮೇಲೆ ಪುಷ್ಪಾವೃಷ್ಟಿಗರೆದರು. ಈ ಘಟನೆಯ ನಂತರ ಭಕ್ತಾಗ್ರೇಸರಾದ ನಾರದ ಮುನಿಗಳು ಕೃಷ್ಣನನ್ನು ಏಕಾಂತದಲ್ಲಿ ನೋಡಲು ಬಂದು ಅವನಿಗೆ ಹೀಗೆ ಹೇಳಿದರು. ಪ್ರಿಯ ಪ್ರಭು ಕೃಷ್ಣ, ನೀನು ಅನಂತನಾದ ಪರಮಾತ್ಮ, ಎಲ್ಲ ನಿಗೂಢ ಶಕ್ತಿಗಳ ನಿಯಂತ್ರಕ, ಇಡೀ ವಿಶ್ವದ ಪ್ರಭು, ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷ, ಬ್ರಹ್ಮಾಂಡಕ್ಕೆ ನೀನೇ ಆಶ್ರಯ, ಎಲ್ಲ ಭಕ್ತರ ಸ್ವಾಮಿ ಮತ್ತು ಎಲ್ಲರ ಪ್ರಭು. ಪ್ರಿಯ ಪ್ರಭುವೆ, ಎಲ್ಲ ಜೀವಿಗಳ ಪರಮಾತ್ಮನಾಗಿ ಇಂಧನದ ಪ್ರತಿ ತುಂಡಿನಲ್ಲಿ ಅಗ್ನಿಯು ಅಡಗಿರುವಂತೆ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೀನು ಅಡಗಿದ್ದೀಯೇ. ಜೀವಿಗಳ ಸರ್ವಕರ್ಮ ಸಾಕ್ಷಿ ನೀನು. ಅವರ ಹೃದಯಗಳಲ್ಲಿರುವ ಪರಮ ನಿಯಂತ್ರಕನು ನೀನು. ನೀನು ಸ್ವಯಂ ಪೂರ್ಣನು. ನೀನು ಸೃಷ್ಟಿಗೆ ಮೊದಲು ಇದ್ದೆ. ನಿನ್ನ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದೀಯೇ. ನಿನ್ನ ಪರಿಪೂರ್ಣ ಯೋಜನೆಯಂತೆ ಭೌತಿಕ ಗುಣಗಳ ಪರಸ್ಪರ ಕ್ರಿಯೆಯಿಂದ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ಅವುಗಳ ಸ್ಥಿತಿ ಮತ್ತು ಲಯಗಳಿಗೆ ನೀನೇ ಕಾರಣ. ಈ ಎಲ್ಲ ಕಾರ್ಯಗಳಿಂದ ಅಬಾಧಿತನಾಗಿದ್ದರೂ ನೀನು ನಿರಂತರವಾಗಿ ಪರಮ ನಿಯಂತ್ರಕ. ಪ್ರಿಯ ಪ್ರಭುವೇ, ವಾಸ್ತವವಾಗಿ ರಾಕ್ಷಸರಾಗಿ ಈ ಜಗತ್ತಿನಲ್ಲಿ ರಾಜರು ಎನ್ನಿಸಿಕೊಳ್ಳುವವರನ್ನು ಕೊಲ್ಲುವುದಕ್ಕಾಗಿಯೇ ನೀನು ಹುಟ್ಟಿದ್ದೀಯೇ. ರಾಜರ ವೇಷದಲ್ಲಿ ಈ ಪಿಶಾಚಿಗಳು ಜನರಿಗೆ ಮೋಸ ಮಾಡುತ್ತಿವೆ. ಧಾರ್ಮಿಕ ತತ್ವಗಳನ್ನು ಕಾಪಾಡಿ ಅನಿಷ್ಟ ದುಷ್ಕರ್ಮಗಳನ್ನು ನಾಶ ಮಾಡುವೆನೆಂಬ ನಿನ್ನ ಆಶ್ವಾಸನೆಯನ್ನು ನಡೆಸಿಕೊಳ್ಳಲು ನೀನು ಅವತರಿಸಿದ್ದೀಯೇ. ಪ್ರಿಯಪ್ರಭುವೆ, ಹೀಗಿರುವುದರಿಂದ ಚಾಣೂರ, ಮುಷ್ಟಿಕ ಮತ್ತು ಇತರ ಮಲ್ಲರನ್ನು, ಆನೆಗಳನ್ನು ಮತ್ತು ಕಂಸನನ್ನು ಸಹ ನೀನು ಸಂಹರಿಸುವುದನ್ನು ನಾನು ಕಾಣುತ್ತೇನೆ ಎಂದು ನನಗೆ ನಿಶ್ಚಯವಾಗಿದೆ. ಇದನ್ನು ನನ್ನ ಕಣ್ಣಿನಿಂದಲೇ ಕಾಣುತ್ತೇನೆ. ಇದಾದ ನಂತರ ಶಂಖ, ಯವನ, ಮುರ ಮತ್ತು ನರಕಾಸುರನಂತಹ ಇತರ ರಾಕ್ಷಸರನ್ನು ಕೊಲ್ಲುವುದನ್ನು ನಾನು ನೋಡುತ್ತೇನೆ ಎಂಬ ಭರವಸೆ ಇದೆ. ನೀನು ಸ್ವರ್ಗಲೋಕದಿಂದ ಹೇಗೆ ಪಾರಿಜಾತ ಪುಷ್ಪವನ್ನು ತೆಗೆದುಕೊಳ್ಳುತ್ತೀಯೇ ಮತ್ತು ಸ್ವರ್ಗಾಧಿಪತಿಯನ್ನೇ ಹೇಗೆ ಸೋಲಿಸುತ್ತೀಯೇ ಎನ್ನುವುದನ್ನು ನಾನು ನೋಡುತ್ತೇನೆ. ನಾರದ ಮುನಿಯು ಮುಂದುವರಿದು ಹೀಗೆ ಹೇಳಿದರು. ಪ್ರಿಯಪ್ರಭುವೆ, ಅನಂತರ ನೀನು ಕ್ಷತ್ರಿಯನ ಶೌರ್ಯವನ್ನು ಮೆರೆದು ಹೇಗೆ ವೀರ ಅರಸರ ಪುತ್ರಿಯರನ್ನು ಮದುವೆಯಾಗುತ್ತೀಯೇ ಎನ್ನುವುದನ್ನು ನಾನು ಕಾಣುತ್ತೇನೆ. ಒಬ್ಬ ದೊಡ್ಡ ಮಹಾರಾಜನ ಮಗಳಾಗಿ ಸುಂದರಿಯೂ ಯೋಗ್ಯಳೂ ಆದ ರಾಜಕುಮಾರಿಯನ್ನು ಮದುವೆಯಾಗಲು ಕ್ಷತ್ರಿಯನು ಸ್ಪರ್ಧಿಗಳೊಡನೆ ಹೋರಾಡಿ ಜಯಶಾಲಿಯಾಗಬೇಕು. ಆಗ ಅವನಿಗೆ ಕನ್ಯಾದಾನ ದೊರೆಯುತ್ತದೆ. ಆನಂತರ ನೀನು ಅರಸ ನೃಗನನ್ನು ನರಕ ಸದೃಶ ಸ್ಥಿತಿಯಿಂದ ಹೇಗೆ ಉದ್ಧರಿಸುತ್ತಿ ಎನ್ನುವುದನ್ನು ನಾನು ಕಾಣುತ್ತೇನೆ. ನಾರದ ಮುನಿಯು ಹೇಳಿದರು, ಇದು ದ್ವಾರಕೆಯಲ್ಲಿ ನಡೆಯುವುದು. ನೀನು ನಿನ್ನ ಪತ್ನಿಯನ್ನು ಶಮಂತಕ ಮಣಿಯನ್ನು ಹೇಗೆ ಪಡೆಯುತ್ತೀ ಮತ್ತು ಆಗಲೇ ಬೇರೊಂದು ಲೋಕಕ್ಕೆ ಹೋಗಿದ್ದ ಒಬ್ಬ ಬ್ರಾಹ್ಮಣನ ಮಗನನ್ನು ಹೇಗೆ ಸಾವಿನಿಂದ ಉಳಿಸುತ್ತೀ ಎನ್ನುವುದನ್ನು ಕಾಣುತ್ತೇನೆ. ಇದಾದ ನಂತರ ನೀನು ಪುಂಡ್ರಕ ರಾಕ್ಷಸನನ್ನು ಕೊಲ್ಲುವುದನ್ನು, ಕಾಶಿ ರಾಜ್ಯವನ್ನು ಬೂದಿ ಮಾಡುವುದನ್ನು ಕಾಣುತ್ತೇನೆ. ಚೇದಿರಾಜನನ್ನು, ದಂತವಕ್ರನನ್ನು ಕಠಿಣ ಹೋರಾಟದಲ್ಲಿ ಯುಧಿಷ್ಠಿರ ಮಹಾರಾಜನ ಪರವಾಗಿ ನೀನು ಕೊಲ್ಲುವುದನ್ನು ಕಾಣುತ್ತೇನೆ. ಇದೆಲ್ಲದರ ಜೊತೆಗೆ ನೀನು ದ್ವಾರಕೆಯಲ್ಲಿದ್ದಾಗ ನಿನ್ನ ಅನೇಕ ಸಾಹಸ ಕಾರ್ಯಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಿನ್ನ ಈ ಮಹಾಕಾರ್ಯಗಳನ್ನು ಎಲ್ಲ ಕಾಲದಲ್ಲಿಯೂ ಮಹಾಕವಿಗಳು ಹಾಡಿ ಹೊಗಳುತ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪ್ರಿಯ ಸ್ನೇಹಿತ ಅರ್ಜುನನ ಸಾರಥಿಯಾಗಿ ಭಾಗವಹಿಸುತ್ತೀಯೇ. ಅಜೇಯ ಕಾಲದ ಅವತಾರನಾಗಿ, ಅನಂತಕಾಲನಾಗಿ ಅಲ್ಲಿ ನೆರೆದ ಅಥಿರಥ ಮಹಾರಥರನ್ನೆಲ್ಲ ಸೋಲಿಸುತ್ತೀಯೇ. ಆ ರಣಭೂಮಿಯಲ್ಲಿ ಬೃಹತ್ ಸೈನ್ಯಗಳು ನಾಶವಾಗುವುದನ್ನು ನಾನು ಕಾಣುತ್ತೇನೆ. ಪ್ರಿಯಪ್ರಭು, ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ನಿನ್ನ ಚರಣಕಮಲಗಳಿಗೆ ಅರ್ಪಿಸುತ್ತೇನೆ. ನೀನು ಪರಿಪೂರ್ಣ ಜ್ಞಾನಾನಂದಗಳಲ್ಲಿ ಅಲೌಕಿಕ ಸ್ಥಿತಿಯಲ್ಲಿದ್ದೀಯೇ. ನೀನು ಸ್ವಯಂಪೂರ್ಣನು ಮತ್ತು ಎಲ್ಲ ಆಸೆಗಳನ್ನು ಮೀರಿದವನು. ನಿನ್ನ ಅಂತರಂಗ ಶಕ್ತಿಯನ್ನು ಪ್ರದರ್ಶಿಸಿ ಮಾಯೆಯ ಪ್ರಭಾವವನ್ನು ಸೃಷ್ಟಿಸಿದ್ದೀಯೇ. ನಿನ್ನ ಮೇರೆ ಇಲ್ಲದ ಶಕ್ತಿಯನ್ನು ಯಾರೂ ಅಳೆಯಲಾರರು. ಪ್ರಿಯಪ್ರಭು, ನೀನೇ ಪರಮ ನಿಯಂತ್ರಕ. ನೀನು ನಿನ್ನ ಅಂತರಂಗ ಶಕ್ತಿಗೆ ಮಾತ್ರ ಒಳಪಟ್ಟಿದ್ದೀಯೇ. ನೀನು ಸೃಷ್ಟಿಸಿರುವ ಯಾವುದೇ ವಸ್ತುವನ್ನು ನೀನು ಅವಲಂಬಿಸಿದ್ದೀಯೇ ಎಂದು ಯೋಚನೆ ಮಾಡುವುದೇ ವ್ಯರ್ಥ. ನೀನು ಯದುವಂಶದಲ್ಲಿ ಅಥವಾ ವೃಷ್ಣಿವಂಶದಲ್ಲಿ ಜನಿಸಿದ್ದೀಯೇ. ನಿನ್ನ ಶಾಶ್ವತ ಜ್ಞಾನಾನಂದದ ಮೂಲ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿರುವುದು ನಿನ್ನ ಲೀಲೆಯೇ. ನೀನು ನಿನ್ನ ವಿನ ಬೇರಾವುದನ್ನು ಅವಲಂಬಿಸಿಲ್ಲ. ಆದುದರಿಂದ ನಿನ್ನ ಚರಣಕಮಲಗಳಲ್ಲಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಜನಸಾಮಾನ್ಯರಿಗೆ ಕೃಷ್ಣನು ಸಂಪೂರ್ಣವಾಗಿ ಸ್ವತಂತ್ರನು ಎನ್ನುವುದನ್ನು ಮನದಟ್ಟು ಮಾಡಿಕೊಡಲು ನಾರದ ಮುನಿಯು ಬಯಸಿದರು. ಯದುವಂಶದಲ್ಲಿ ಜನನ ಅಥವಾ ಅರ್ಜುನನೊಡನೆ ಮೈತ್ರಿ ಇಂತಹ ಚಟುವಟಿಕೆಗಳಿಂದ ಕೃಷ್ಣನು ಕರ್ಮಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ಇವೆಲ್ಲ ಲೀಲೆಗಳಷ್ಟೇ, ಅವನ ಮಟ್ಟಿಗೆ ಬರಿಯ ಆಟಗಳು. ಆದರೆ ನಮ್ಮ ಮಟ್ಟಿಗೆ ಅವು ವಾಸ್ತವವಾದ ಮೂರ್ತವಾದ ಅಂಶಗಳು. ಶ್ರೀಕೃಷ್ಣನಿಗೆ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಾರದ ಮುನಿಗಳು ಅವನ ಅನುಮತಿ ಪಡೆದು ನಿರ್ಗಮಿಸಿದರು. ಕೇಶಿ ರಾಕ್ಷಸನನ್ನು ಕೊಂದ ನಂತರ ಕೃಷ್ಣನು ಏನೂ ನಡೆಯಲಿಲ್ಲ ಎನ್ನುವಂತೆ ತನ್ನ ಸ್ನೇಹಿತರ ಬಳಿಗೆ ಹಿಂದಿರುಗಿ ಕಾಡಿನಲ್ಲಿ ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಹೀಗೆ ಕೃಷ್ಣನು ವೃಂದಾವನದಲ್ಲಿ ತನ್ನ ಗೆಳೆಯರ, ಗೋಪಬಾಲಕರ ಮತ್ತು ಗೋಪಿಯರೊಂದಿಗೆ ತನ್ನ ಅಲೌಕಿಕ ಚಟುವಟಿಕೆಗಳಲ್ಲಿ ನಿರತನಾಗಿದ್ದನು. ಆದರೆ ಒಮ್ಮೊಮ್ಮೆ ಬೇರೆ ಬೇರೆ ಬಗೆಗಳ ರಾಕ್ಷಸರನ್ನು ಸಂಹರಿಸಿ ದೇವೋತ್ತಮ ಪರಮಪುರುಷನ ಅಸಾಧಾರಣ ಶಕ್ತಿಯನ್ನು ಮೆರೆದನು. ಅಂದು ಬೆಳಗ್ಗೆ ಸ್ವಲ್ಪ ಹೊತ್ತಿನ ಮೇಲೆ ಕೃಷ್ಣನು ತನ್ನ ಸ್ನೇಹಿತ ಗೋಪಬಾಲಕರೊಂದಿಗೆ ಆಟವಾಡಲು ಗೋವರ್ಧನಗಿರಿಯ ಮೇಲಕ್ಕೆ ಹೋದನು. ಅವರು ಕಳ್ಳರು ಮತ್ತು ಶಾಂತಿ ರಕ್ಷಕರ ಆಟವಾಡುತ್ತಿದ್ದರು. ಕೆಲವು ಹುಡುಗರು ಶಾಂತಿ ರಕ್ಷಕ ಪೇದೆಗಳಾದರು, ಕೆಲವರು ಕಳ್ಳರಾದರು, ಮತ್ತೆ ಕೆಲವರು ಕುರಿಗಳ ಪಾತ್ರ ವಹಿಸಿದರು. ಅವರು ಹೀಗೆ ಬಾಲ್ಯ ಸಹಜವಾದ ಆಟಗಳನ್ನು ಆಡುತ್ತಿದ್ದಾಗ ವ್ಯೋಮಾಸುರ ಎನ್ನುವ ರಾಕ್ಷಸನು ಅಲ್ಲಿ ಕಾಣಿಸಿಕೊಂಡನು. ವ್ಯೋಮಾಸುರ ಎಂದರೆ ಆಕಾಶದಲ್ಲಿ ಹಾರಾಡುವ ರಾಕ್ಷಸ. ಅವನು ಮಯಾ ಎನ್ನುವ ಮತ್ತೊಬ್ಬ ಮಹಾರಾಕ್ಷಸನ ಮಗ. ಈ ರಾಕ್ಷಸರಿಗೆ ಅದ್ಭುತ ಮಾಂತ್ರಿಕತೆ ಉಂಟು. ವ್ಯೋಮಾಸುರನು ಕಳ್ಳನ ಪಾತ್ರವನ್ನು ವಹಿಸಿದ್ದ ಒಬ್ಬ ಗೋಪಬಾಲಕನ ವೇಷವನ್ನು ಧರಿಸಿ ಕುರಿಗಳ ಪಾತ್ರವನ್ನು ವಹಿಸಿದ್ದ ಅನೇಕ ಮಂದಿ ಹುಡುಗರನ್ನು ಕದ್ದುಕೊಂಡು ಹೋದನು. ಒಬ್ಬೊಬ್ಬರನ್ನಾಗಿ ಎಲ್ಲಾ ಹುಡುಗರನ್ನು ಕದ್ದುಕೊಂಡು ಹೋಗಿ ಅವರನ್ನು ಬೆಟ್ಟದ ಗುಹೆಗಳಲ್ಲಿ ಇಟ್ಟು ಪ್ರವೇಶ ದ್ವಾರವನ್ನು ಕಲ್ಲುಗಳಿಂದ ಮುಚ್ಚಿಬಿಟ್ಟನು. ರಾಕ್ಷಸನ ಮೋಸವು ಕೃಷ್ಣನಿಗೆ ಅರ್ಥವಾಯಿತು. ಸಿಂಹವು ಕುರಿಮರಿಯನ್ನು ಹಿಡಿಯುವಂತೆ ಅವನು ರಾಕ್ಷಸನನ್ನು ಹಿಡಿದನು. ಬಂಧನದಿಂದ ತಪ್ಪಿಸಿಕೊಳ್ಳಲು
ರಾಕ್ಷಸನು ಬೆಟ್ಟದಂತೆ ಬೆಳೆಯಲು ಪ್ರಯತ್ನಿಸಿದನು. ಆದರೆ ಅವನು ತನ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಕೃಷ್ಣನು ಅವಕಾಶ ಕೊಡಲಿಲ್ಲ. ಕಟುಕನ ಮನೆಯಲ್ಲಿ ಪ್ರಾಣಿಯನ್ನು ಕೊಲ್ಲುವಂತೆ ಕೃಷ್ಣನು ಬಹು ರಭಸದಿಂದ ಅವನನ್ನು ನೆಲಕ್ಕೊಗೆದು ಕೊಂದನು. ವ್ಯೋಮಾಸುರನನ್ನು ಕೊಂದ ನಂತರ ಅವನು ತನ್ನ ಸ್ನೇಹಿತರನ್ನೆಲ್ಲ ಬೆಟ್ಟದ ಗವಿಗಳಿಂದ ಬಿಡಿಸಿದನು. ಈ ಅದ್ಭುತ ಕಾರ್ಯಗಳಿಗಾಗಿ ಅವನ ಸ್ನೇಹಿತರು ದೇವತೆಗಳು ಅವನನ್ನು ಹೊಗಳಿದರು. ಅವನು ತನ್ನ ಹಸುಗಳು ಮತ್ತು ಸ್ನೇಹಿತರೊಂದಿಗೆ ವೃಂದಾವನಕ್ಕೆ ಹಿಂತಿರುಗಿದನು. ಕೇಶಿ ರಾಕ್ಷಸ ಮತ್ತು ವ್ಯೋಮಾಸುರರ ವಧೆ ಎಂಬ 36ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.